ಮತ್ತು ವ್ಯಾಖ್ಯಾನಗಳಿಗೆ ಯಾವಾಗಲೂ ಕೂಡ ಭೇದ ಇಲ್ಲ. ಭೇದ ಇಲ್ಲ ಅಂದರೆ ಮೂಲದ್ದನ್ನೇ ಅದನ್ನು ಹೇಳಬೇಕಾದ್ರಿಂದ ಅದಕ್ಕೆ ಅರ್ಥತ ಐಕ್ಯ ಇದೆ. ಶಬ್ದತಃ ಅಲ್ಲ, ಅರ್ಥತ ಐಕ್ಯ ಇದೆ. ಐಕ್ಯ ಮೀನ್ಸ್ ಏಕತಾ, ಏಕತಾ ಮೀನ್ಸ್ ಒಂದು ಹೊಂದಾಣಿಕೆ ಇದೆ, ಅದೇ ವಿವರಣೆ ರೂಪವಾಗಿದೆ ಅಂತ ತಿಳಿಯಬೇಕು. ಅಥೋ ಯುಕ್ತಂ ಅಕಾರ ವಿಕಾರತ್ವ ಸರ್ವವಾಚಾಮಿತಿ ಭಾವ. ಈ ಅರ್ಥದಲ್ಲಿ ಎಲ್ಲ ಮಾತುಗಳು ಕೂಡ ಅಕಾರದ ವಿಕಾರವಾಗಿವೆ, ಅಂದರೆ ವ್ಯಾಖ್ಯಾನವಾಗಿವೆ ಎಂಬ ಮಾತು ಯುಕ್ತವಾಗಿದೆ. ಸರ್ವೋತ್ತಮಾಭ್ಯಾಂ ವಾಣಿ ಪ್ರಾಣಾಭ್ಯಾಂ ಅಭಿಮತತ್ವಾಚ್ಯ ಆಕಾಶಸ್ಯ ಉತ್ತಮತ್ವಮಿತಿ ಭಾವೇನ ಉಚ್ಯತೆ ತಸ್ಯೈ ಯತ್ ಉಪಾಂಶು ಇತ್ಯಾದಿನ ತಸ್ಯೈ ತಸ್ಯಾಹ ಹಿಂದೆ ಹೇಳಿತ್ತು. ಇದಕ್ಕೆ ಇನ್ನೊಂದು ಕಾರಣ ಇದೆ, ವಾಣಿ ಪ್ರಾಣ. ವಾಣಿ ಪ್ರಾಣ ಅವರಿಬ್ಬರು ಸರ್ವೋತ್ತವರು ಅಂತ ಹೇಳಿಬಿಟ್ರು. ಯಾವುದರಲ್ಲಿ? ಜೀವಕೋಟಿಯಲ್ಲಿ. ಜೀವಕೋಟಿಯಲ್ಲಿ ಸರ್ವೋತ್ತವರು ಅಂತ ಹೇಳಿದೆ ವಾಯುದೇವರು ಸರ್ವೋತ್ತವರು ಅಂದ್ಬಿಟ್ಟು. ಹೇಗೆ ಹರಿ ಸರ್ವೋತ್ತಮತ್ವನ ಹೇಳಿಲ್ಲ ಅಂದರೆ ಅದು ಜೀವಕೋಟಿಯಲ್ಲಿ ಹೇಳಿರೋದು. ಅಬ್ಸಲ್ಯೂಟ್ ಸರ್ವೋತ್ತಮತ್ವ ಅಂದರೆ ದೇವರಿಗೆ, ಜೀವಕೋಟಿಯಲ್ಲಿ ಮಾತ್ರ ಸರ್ವೋತ್ತಮತ್ವ ತಗೊಂಡ್ರೆ ವಾಯುದೇವರಿಗೆ. ಅದೇ ರೀತಿ ಸ್ತ್ರೀಯರಲ್ಲಿ ಭಾರತಿ ವಾಣಿ, ಸರಸ್ವತಿ ಭಾರತೀಯರು, ಅದರ ಸ್ತ್ರೀಯರಲ್ಲಿ ಬ್ರಹ್ಮವಾಯುಗಳು ಪುರುಷರಲ್ಲಿ. ಆದ್ದರಿಂದ ಸರ್ವೋತ್ತಮತ್ವ ಈ ಪದ ಬಂದಿದೆ ಬೇರೆ ಕಡೆಗೆ. ವಾಯುರ್ಭೀಮೋ ಭೀಮನಾದೋ ಬಹುಜಾ ಸರ್ವೇಷಾಂ ಪ್ರಾಣಿನಾಂ ಪ್ರಾಣಭೂತ ಅನಾವೃತ್ತಿರ್ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಅಲ್ಲಿ ದೇವದೇವ ಅಂತ ಕರೆದು ಬಿಟ್ಟಿದ್ದಾರೆ. ನಿಜವಾಗಲೂ ದೇವದೇವ ನಾರಾಯಣ. ಈ ಜೀವಕೋಟಿಯಲ್ಲಿ ಸೇರಿರ್ತಕ್ಕಂಥವರಲ್ಲಿ ವಾಯುದೇವರು ಶ್ರೇಷ್ಠ ಅಂತಾರೆ ಹೊರತು ಬರೀ ದೇವದೇವ ಅಂತ ಯಾರನ್ನು ತಗೋಬೇಕು? ನಾರಾಯಣನ. ಜೀವಕೋಟಿ ಸ್ಪೆಸಿಫೈ ಮಾಡಿದಾಗ ಅವಾಗ ಏನು ಮಾಡಬೇಕು? ವಾಯುದೇವರನ್ನು ತಗೋಬೇಕು. ಅದಕ್ಕೆ ಅದು ರಿಲೇಟಿವ್ ಆಗಿ ತಿಳಿಬೇಕು. ವಿಶಿಷ್ಟ ಅಂತ ಸೇರಿದೆ. ವಾಯುರ್ ದೇವದೇವೋ ವಿಶಿಷ್ಟ ವಾಣಿ ಪ್ರಾಣರು. ಅದಕ್ಕೆ ಹೇಳಿದರು ಉಪಾಂಶ ಜಪಕ್ಕೆ ಉಚ್ಚದ ಜಪಕ್ಕೆ ವಾಣಿ ಅದರಲ್ಲೂ ತಾರತವ್ಯ. ಉಳಿದೆಲ್ಲ ಇದಕ್ಕಿಂತ ಜಪ ಶ್ರೇಷ್ಠ. ಯಜ್ಞಾನಾಂ ಜಪಯಜ್ಞೋಸ್ಮಿ ಹೇಳಿಬಿಟ್ಟಿದ್ದಾರೆ. ಜ್ಞಾನಯಜ್ಞ ಆದಮೇಲೆ ಜಪಯಜ್ಞಕ್ಕೆ ಭಾರಿ ಮಹತ್ವ. ಜ್ಞಾನಯಜ್ಞ ಆದ ಬರೆದು ಆಚಾರ್ಯ ಬರೀತ ಕ್ಲಾರಿಫೈ ಮಾಡ್ತಾರೆ. ಜ್ಞಾನಯಜ್ಞ ಆದಮೇಲೆ ಜಪಯಜ್ಞಕ್ಕೆ ಮಹತ್ವ, ಜಪಯಜ್ಞದಲ್ಲಿ ಉಪಾಂಶ ಜಪಕ್ಕೆ ಭಾರಿ ಮಹತ್ವ. ಇನ್ನೊಬ್ರಿಗೆ ಕೇಳಿಸಾಗಿ ಹೇಳೋದು ಸುಮ್ಮನೆ ಮಾಡ್ದಾ ಇರೋ. ಅದಕ್ಕೆ ವಾಣಿ ಸರಸ್ವತಿ ಭಾರತೀಯರ ಅಭಿಮಾನಿ ದೇವತೆಗಳು. ಉಪಾಂಶ ಜಪಕ್ಕೆ ಬ್ರಹ್ಮವಾಯುಗಳಾದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾ ಅಂತ ತಿಳಿಸಿದ್ದಾರೆ. ಇನ್ನೊಬ್ರಿಗೆ ಕೇಳಿಸಾಗಿ ಹೇಳಬಾರ್ದು, ಕೇಳಿಸ್ದಂತೆ ಹೇಳಬೇಕು. ಗೊತ್ತಾಯ್ತಾ? ಅದಕ್ಕೆ ಉಪಾಂಶ ಜಪ ಅಂತ ಹೇಳ್ತಾರೆ. ಸಿಂಪಲ್ ಅದು. ನೀವು ಪಾಸ್ವರ್ಡ್ ಹೇಳ್ಕೊತ ಓಪನ್ ಮಾಡಿದ್ರೆ ಎ ಟಿ ಎಮ್ ಗತಿ ಏನು ಗಟ್ಟಿಯಾಗಿ ಹೇಳ್ಕೊತ ಓಪನ್ ಮಾಡಿಬಿಟ್ರೆ ನೀವು ಏನೇನು ಇರೋದೇ ಇಲ್ಲ ಆಮೇಲೆ. ಗೊತ್ತಾಯ್ತಾ? ಪಾಸ್ವರ್ಡ್ ಹೇಗಿರ್ಬೇಕು ಯಾವಾಗಲದು? ಓಪ್ಯವಾಗಿರ್ಬೇಕು. ಜಪ ಅಂಬೋದು ಏನದು? ಓಪಿ ಇನ್ನೊಬ್ಬರು ನೋಡ್ಕೊಂಡು ಮಾಡಬಾರ್ದು. ನಾನು ಈ ಜಪ ಮಾಡಿಬಿಟ್ಟು ಅವರಿಗೆ ಫಲ ಬಂದ್ಬಿಡುತ್ತೆ ಆಮೇಲೆ. ಅದಕ್ಕೆ ಅದನ್ನು ತಿಳಿಬಾರ್ದು ಇನ್ನೊಬ್ಬರಿಗೆ. ಅದು ಕೋಡ್ ವರ್ಡ್ಗಳಾಗಲಿ ಈ ಪಾಸ್ವರ್ಡ್ಗಳ ಇನ್ನೊಬ್ರಿಗೆ ಹೇಗೆ ಹೇಳಬಾರ್ದು, ಹಾಗೆ ಜಪ ಅಂಬೋದು ಅವರ ಸಾಧನೆಯ ದೊಡ್ಡ ಭಾಗ. ಆದ್ದರಿಂದ ಇನ್ನೊಬ್ಬರಿಗೆ ಕೆಲಸ ಜಪ ಮಾಡಬಾರ್ದು, ಅದು ನಿಯಮ ಉಂಟು. ಬೇರೆ ಸ್ಥಳಗಳಲ್ಲಿ ಪೂಜಾದಿಗಳನ್ನು ಮಾಡಬೇಕಾದ್ರೆ, ಬ್ರಹ್ಮಯಜ್ಞ ಮಾಡಬೇಕಾದ್ರೆ ಮಂತ್ರ ಗಟ್ಟಿಯಾಗಿ ಹೇಳಬಾರದು ಅಂತ ಹೇಳಿಬಿಡುವ. ಮನೆಯಲ್ಲಿ ಹೇಳಬೇಕಾದ್ರೆ ಗಟ್ಟಿಯಾಗಿ ಹೇಳಬೇಕು. ಮನೆಯವರೇ ಕೇಳ್ತಾರೆ, ಪುಣ್ಯ ಬರಬೇಕು ಅವರಿಗೆ. ಅದು ಬೇರೆಯವ್ರಿಗೆ ಹೋದಾಗ ಅಯೋಗ್ಯರಿಗೆ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ ಅಂತ ಏನು ಮಾಡಬೇಕು? ಗಟ್ಟಿಯಾಗಿ ಮಂತ್ರ ಹೇಳಬಾರದು ಅಂತ ಹೇಳ್ತಾರೆ. ಗೊತ್ತ? ಅದು ನಿಯಮ. ಅದು ಬೇರೆ ಕಡೆ ಯೋಗ್ಯರೇ ಇದ್ರೆ ಹೇಳ್ಬೋದು, ಯೋಗ್ಯರಿದ್ದರೂ ಹುಷಾರಾಗಿ ಹೇಳಬೇಕಷ್ಟೆ. ಅವ್ರ ಜಪಕ್ಕೆ ವಿಘ್ನೆ ಮಾಡಬಾರ್ದು ಇವತ್ತೆ. ಜೋರಾಗಿ ಹೇಳ್ಕೊತ ಕೂತ್ಕೊಂಡ್ಬಿಟ್ಟು ಅವ್ರೇನು ಮಾಡ್ಬೇಕು ಈ ಮಧ್ಯೆ? ಆದ್ದರಿಂದ ಅವ್ರ ಸರ್ಬ್ ಆಗದಂತೆ ಹೇಳಬೇಕು, ಅದು ಮುಖ್ಯ. ಆದರೆ ಇನ್ನೊಬ್ಬರಿಗೆ ಕಾಣಿಸ್ಬಾರ್ದು. ಜಪಮಣಿ ಅಂದರೆ ಇಲ್ಲಿರ್ತಕ್ಕಂಥ ಚಿಂತನೆ ಮಾಡ್ತೀವಿ ನಾವು. ಇದಿಷ್ಟು ಜಪಸರ ಇದ್ದ ಹಾಗೆ, ಪರ್ವಗಳೇ ನ್ಯಾಚುರಲ್ ಜಪಸ ಜಪಮಣಿಗಳಿದ್ದ ಹಾಗೆ. ಗೊತ್ತಾಯ್ತಾ? ಅದೇ ರೀತಿಯೇ ಜಪಸರನೂ ಕಾಣಬಾರದು, ಇದು ಕಾಣಬಾರ್ದು. ಸಮಾಷೆ ಅಂದರೆ ಜಪ ಅಂತ ಸರ ಕಂಡ್ರೂ ಕೂಡ ಮಂತ್ರ ಇದಾಗಲೆಕ್ಕ ಮಾಡಬೇಕಾದ್ರೆ ಪಾಸ್ವರ್ಡ್ ಬಾಯಲ್ಲಿ ಅಂದೇ ಹೋದರೂ ಕೂಡ ಅಬ್ಸರ್ವ್ ಮಾಡ್ತಿದ್ರೆ ಗೊತ್ತಾಗುತ್ತೆ. ಇನ್ನೊಬ್ರಿಗೆ ಕಾಣಬಾರ್ದು. ಗೊತ್ತಾಯ್ತಾ? ಈ ಟೈಪ್ ಮಾಡ್ಬೇಕಾದ್ರೆ ಕೂಡ ಏನಾಗಬಾರ್ದು ಅದು ಪಾಸ್ವರ್ಡ್ ಬಾಯ್ಲೇನೂ ಅಲ್ಲಿಲ್ಲ. ಅದನ್ನು ಬುದ್ಧಿವಂತ ನೋಡ್ಕೊಂಡ್ಬಿಟ್ರೆ ಏನು ಮಾಡ್ತಾನೆ ಅಲ್ಲೂ ಕೂಡ, ಅದಕ್ಕೆ ಅದು ಕಾಣಬಾರ್ದು. ಅರ್ಥ ಆಯ್ತಾ? ಆ ಜಪಸ್ ಇದರಲ್ಲಿ ಏನು ಗುರುತಿಸ್ಬಿಡ್ತಾನೆ ಯಾವುದು ಅಂತೇಳಿ. ಅದು ಆ ಥರ ಗೊತ್ತೆ, ಟೆಕ್ನಿಕ್ ಇರ್ತದೆ ಅವ್ರಿಗೆ. ಅದಕ್ಕೆ ಯಾವ ಕಾರಣಕ್ಕೆ ಇನ್ನೊಬ್ಬರಿಗೆ ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ, ಆ ಜಪದ ಜಪ ಮಾಡಬೇಕಾದ್ರೆ ಕೈ ಆಗಲಿ ಜಪದ ಮಣಿ ಆಗಲಿ ಯಾರ್ಯಾರಿಗೂ ಕಾಣಬಾರದ ನಿಯಮ ಉಂಟು. ಹಾಂ, ಕವರ್ ಮಾಡಿಕೊಂಡೇ ಮಾಡಬೇಕು. ಅಯ್ಯೋ ಅಯ್ಯೋ, ಯಾರು ಹೇಳಿದ್ರು? ಕೇಳಿಸೋದಕ್ಕೆ ಅನಧಿಕಾರಿಗಳಿಲ್ಲ ಸ್ತ್ರೀಯರು, ಗೊತ್ತಿಲ್ಲ ನಿಮಗೆ. ಅವ್ರಿಗೆ ಅಧ್ಯಯನ ಮಾಡಿಸ್ಬಾರ್ದು. ಅರ್ಥ ಆಯ್ತು ನಿಮಗೆ? ಅದಾಗಿ ಕೇಳಿದರೆ ದೋಷ ಅಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ಪುರುಷಸೂಕ್ತ ಬಾಯಿ ಬಂದುಬಿಟ್ಟಿರುತ್ತೆ, ಕೇಳಿ ಕೇಳಿ ಕೇಳಿ. ಗೊತ್ತಾಯ್ತಾ? ಯಾರಿರುತ್ತೆ ವಾಯಸ್ತುತಿ ಇವೆಲ್ಲ ಗೊತ್ತಿರುತ್ತದೆ. ಅದ್ಯಾಕೆ ಶಾಸ್ತ್ರ ಪಾಠದಲ್ಲಿ ಬಂದುಬಿಟ್ಟಿರುತ್ತೆ ಎಷ್ಟೋ ಜನಕ್ಕೆ. ಯಾರು ಶಿಷ್ಯರು ತಪ್ಪು ಹೇಳ್ತಿರೋ ಅಂತ ಹೇಳಿಬಿಡ್ತಾರೆ, ಅಷ್ಟು ಮಟ್ಟಿಗೆ ಗೊತ್ತಿರುತ್ತೆ. ಅವ್ರು ಹೇಳಬಾರ್ದು ಅಷ್ಟೇ ಹೊರತು ಕಿವಿ ಬಿದ್ದು ಕಲ್ತ್ಕೊಂಡ್ರೆ ತಪ್ಪಲ್ಲ ಅದು. ಗೊತ್ತಾಯ್ತು? ಉಚ್ಚಾರಣೆ ಮಾಡಬಾರ್ದು, ವಿಷಯ ಗೊತ್ತಿದ್ದಿರ್ತವೆ ಮಾಡಬಾರ್ದು. ಅದೇ ಅದಕ್ಕೆ ನಿಯಮ ಅಂತ ಕರೆಯೋದು, ಉಚ್ಚಾರಣೆ ಮಾಡಬಾರ್ದು ಅನ್ನೋದು ನಿಯಮ. ಯಾವುದಕ್ಕೆ ಉದರ ಏನು ಹೇಳ್ತಾನೆ ಈಗ? ಉದರ ಏನು ಹೇಳ್ತಾರೆ? ನಾನು ಕೇಳ್ತೀನಿ ಬ್ರಹ್ಮವಿದ್ಯೆ ಅಂತ ಹೇಳಿ, ನನಗೆ ಗೊತ್ತಿದೆ. ಆದರೆ ನಾನು ಶೂದ್ರಯೋನೋ ಪ್ರಜಾತೋಹಂ, ಸೂಚನೆ ಹುಟ್ಟಿ ಅದಕ್ಕೆ ನಾನು ಹೇಳಬಾರ್ದು ಅಂತೇಳಿ ಸನಸ್ಸು ಜಾತ್ರನ ಕರೆಸ್ತಾರೆ. ಗೊತ್ತಾಯ್ತಾ? ಗೊತ್ತಿದ್ರು ಹೇಳಬಾರ್ದು ಅಂತ ಸ್ಪಷ್ಟ, ಗೊತ್ತಿದ್ದು ಮಾತ್ರ ಹೇಳಬೇಕು. ಉದಾಹರಣೆಗೆ ಬಂದರೆ ಎಲ್ಲ ಗೊತ್ತಿ, ಸೂತಕದಲ್ಲಿ ಹೇಳ್ತಾನೆ ಆಗಿದ್ರೆ, ಗೊತ್ತಿದ್ರೆ ಹೇಳ್ತಾನೆ ಅಂತ ಹೇಳ್ತಾ ಎಲ್ಲಿ ಹೇಳ್ತಾನೆ? ಅರ್ಥ ಆಯ್ತಾ? ಅದು ಸರಿಯಲ್ಲ. ಗೊತ್ತಿದ್ದು ಮಾತ್ರ ಹೇಳಬೇಕು ಅಂತ ನಿಯಮ ಇಲ್ಲ. ಅದು ವ್ರತ, ಅದು ನನಗೆ ಗೊತ್ತಿದೆ ಆದರೆ ಹೇಳೋದಿಲ್ಲ ಬಂದರೆ ವ್ರತ. ಅದು ಶ್ರೇಷ್ಠ. ತಿನ್ನಕ್ಕೆ ಬಂದರೂ ಕೂಡ ನಿಶ್ಚಿತ ಪದಾರ್ಥ ಹಾಕಿ ತಿನ್ನೋದಿಲ್ವ? ಹಾಗೆ ತಿನ್ನೋದು ತಿನ್ನಕ್ಕೆ ಬರುತ್ತೆ ಅಂದ ಮಾತ್ರ ಏನಾದ್ರು ತಿಂದು ಬಿಡ್ತಾನ? ಅದೇ ರೀತಿನೇ ಗೊತ್ತಿದ್ದು ಮಾತ್ರ ಎಲ್ಲ ಹೇಳಬೇಕು ಅಂತೇನೂ ಇಲ್ಲ. ಆಗ ಜ್ಞಾನಕ್ಕೆ ಅವಕಾಶ ಇದೆ. ಜ್ಞಾನಕ್ಕೆ ಗುರುಸೂಕ್ತ ವೇದ ಮಂತ್ರಗಳು ಕೋಟ್ ಮಾಡಿ ಉಪನ್ಯಾಸ ಮಾಡ್ತಿದ್ರೆ ಕೇಳ್ಬೋದು. ಎಲ್ಲ ತಮಾಷೆ ಅಂದರೆ ಸಭೆಗಳಲ್ಲಿ ಉಪನ್ಯಾಸ ಮಾಡಿದಾಗ ಯಾರಿದ್ರೂ ಹೇಳ್ಬೋದು ಅಂತ ಹೇಳ್ತಾರೆ. ಸಭಾ ರೂಪೇಣ ವಾಬ್ರೂಯ ಆಚಾರ್ಯರೇ ಮಾತದು. ಕಲ್ಪನೆಯ ಪ್ರಶ್ನೆಗಳು ಬೇರೆ, ಪ್ರಮಾಣ ಕೊಟ್ಟು ಮಾತಾಡೋದು ಬೇರೆ. ಗೊತ್ತಾಯ್ತಾ? ಸಭಾರೂಪದಲ್ಲಿ ಹೇಳ್ಬೋದು ಅಂತ ಹೇಳಿಬಿಡ್ತಾರೆ. ಯಾರು ಬೇಕಾದ್ರೂ ಕೇಳ್ಬೋದು ಸಭೆಗಳಲ್ಲಿ. ಅದಕ್ಕೇನೆ ಉಪನಿಷತ್ತನ್ನೇ ಡೈರೆಕ್ಟ್ ಉಪನ್ಯಾಸ ಮಾಡಬಾರ್ದು. ಮಧ್ಯೆ ಕೊಟೇಶನ್ ಕೊಡೋದು ಬೇರೆ, ಉಪನ್ಯಾಸ ಡೈರೆಕ್ಟ್ ಮಾಡೋದು ಬೇರೆ. ಅದಕ್ಕೆ ದಾಸರುಗಳು ಏನು ಮಾಡ್ತಾರೆ, ಮಧ್ಯೆ ಮಧ್ಯೆ ವೇದವಾಕ್ಯ ಉಲ್ಲೇಖ ಮಾಡಿ, ಏಕೋ ವಿಷ್ಣು ಎಂಬ ವಾಕ್ಯ ಇದೆ ಅಂತ ಹೇಳಿಬಿಡ್ತಾರೆ. ಅಷ್ಟು ಹೇಳಿದ್ರೆ ತಪ್ಪಲ್ಲ. ಗೊತ್ತಾಯ್ತಾ? ಆದರೆ ಏನು ಮಾಡಬಾರ್ದು, ಆ ಪೂರ್ತಿ ಪ್ರತೀಕ ಇಟ್ಟು ಹೇಳಬಾರ್ದು. ಅದು ಉದ್ದೇಶಿಸಿ ಹೇಳಬಾರ್ದು. ಇವರೇ ಕೇಳಬೇಕು, ಉದ್ದೇಶಿಸಿ ಹೇಳಬಾರ್ದು. ಅದೆಲ್ಲ ಹೇಳ್ತಾರೆ. ವಿವಾದಕ್ಕೆ ಬಂದಾಗ ಹೇಳ್ಬೋದು. ಒಬ್ಬ ಸ್ತ್ರೀನೇ ಬರ್ತಾಳೆ, ವೇದಾಧಿಕಾರ ಯಾಕಿಲ್ಲ ಅಂತ ಕೇಳ್ತಾಳೆ. ಏನು ಮಾಡಬೇಕಾಗ? ವೇದವಾಕ್ಯ ಕೊಟ್ಟೇ ಹೇಳಬೇಕು, ವೇದಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ಬೋದು. ಹಾಗೆ ವೇದವಾಕ್ಯ ಕೊಟ್ಟು ಮಾಡಿದಾಗ ಆಯ್ತಲ್ಲ ಅಂದರೆ ವಿವಾದ ರೂಪೇಣ ಹೇಳ್ಬೋದು ಅಂತ ಹೇಳಿ. ವಿವಾದ ಬಂದಾಗ ಹೇಳ್ಬೋದು. ರಾಮದೇವರು ಹಾಗೆ ಮಾಡಿತ್ತು. ನಾಯಿ ಒಳಗೆ ಬರ್ಬೋದಾ ಅಂತ ಕೇಳಿತ್ತು. ಹಾಂ, ನಾನು ಒಳಗೆ ಬರಬಾರ್ದು, ನಾಯಿ ಬರ್ಬೋದಾ ಅಂತ ಕೇಳಿದ್ರೆ ರಾಮದೇವರು ಹೇಳಿ ಕಳಿಸಿದರು, ನೀನು ಒಳಗೆ ಬರಬಾರ್ದು, ಆದರೆ ನೀವು ನ್ಯಾಯ ಕೇಳಕ್ಕೆ ಬಂದಿದ್ದಾರೆ ಬರ್ಬೋದು ಅಂತ ಹೇಳಿದರು. ನ್ಯಾಯ ಕೇಳಕ್ಕೆ ಬಂದರೆ ಬೇರೆ ಹೊತ್ತಲ್ಲಿ ಬರಬಾರ್ದು. ಇದೆಲ್ಲ ಉತ್ತರಗಳವ ಕೆಲ ಕೂಡ. ಯಾವಾಗಲೂ ಆಧಾರ ಇಟ್ಕೊಂಡು ನಾವು ಬುದ್ಧಿ ಮಂದು ಮಾಡಿ ಕೇಳಬಾರದು. ಪ್ರಮಾಣ ಮುಂದೆ ಕೋರ್ಟಲ್ಲಿ ಹೇಗೆ ಮಾಡಿದ್ರು ಎವಿಡೆನ್ಸ್ ಇಡೋದು ತರಲ್ಲ ಆ ಥರ. ಸುಮ್ಮನೆ ಎಷ್ಟೇ ವಾದ ಮಾಡಿದ್ರೆ ಅರ್ಥ ಇಲ್ಲ, ಅದಕ್ಕೆ ವೇಸ್ಟ್ ಆಫ್ ಟೈಮ್ ಆಗುತ್ತೆ ಹೊರತು ಸಿದ್ಧಿ ಬರೋದಿಲ್ಲ. ಆಚಾರ ಹೇಳಿಬಿಟ್ಟು ಆಗಿದೆ ಆಗಲೇ. ಸಭಾರೂಪೇಣವಾಬೂಯಾತ್ ವಿವಾದ ರೂಪೇಣ ನೋ ಉಪದೇಶಾತ್ಮನ ಹಾಕೋಚು. ಉಪದೇಶ ಮಾತ್ರ ಮಾಡಬಾರ್ದು. ಅರ್ಥ ಆಯ್ತಾ? ಉಪದೇಶ ಮಾಡಬೇಕಾದ್ರೆ ಅರ್ಹತೆ ಎಲ್ಲ ನೋಡಿರಬೇಕು. ದುಡ್ಡು ತೋರಿಸೋದು ಬೇರೆ, ದುಡ್ಡನ್ನು ದಾನ ಮಾಡೋದು ಬೇರೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ತೋರಿಸೋದು ಯಾರು ಬೇಕಾದ್ರೂ ನೋಡ್ಬೋದು, ಆದರೆ ದಾನ ಮಾಡಬೇಕಾದ್ರೆ ಯೋಗ್ಯರಿಗೆ ಮಾಡಬೇಕಾದ್ರೆ. ಸೀಟ್ ಕಾನ್ಫರ್ಮ್ ಮಾಡೋಕೆ ಯಾರು ಬೇಕಾದ್ರೆ ಓದ್ಬೋದು ಅದನ್ನು. ಗೊತ್ತಾಯ್ತಾ? ಆದರೆ ಎಲ್ಲಿ ಅಪ್ಲೈ ಮಾಡೋಕ್ಕೆ ಏನಾಗಿರ್ಬೇಕು ಅವನು? ಎಲಿಜಿಬಲ್ ಆಗಿ ಓದಿದ ಮಾತ್ರ ಓ ನಾನು ಓದ್ಬಿಟ್ಟು ಅಪ್ಲೈ ಮಾಡುವಂತಾಗತ್ತಾ? ಸಾಧ್ಯ ಇಲ್ಲ. ಅದೇ ರೀತಿ ಆಚಾರ್ಯ ಹೇಳಿ ಸವಾಲು ಹಾಕಿದವನು. ಗೋವಿಂದೀರ್ಥದಲ್ಲಿ ಹೋದಾಗ ಈ ವೇದ ಮಂತ್ರ ಹೇಳಿದರೆ ವೇದ ಮಡಿಯುತ್ತೆ ಅಂತ ಹೇಳ್ತಾರೆ, ಮಡಿಕೆ ಬರುತ್ತೆ ಅಂತ ಹೇಳ್ತಾರೆ. ನಾನು ಎಷ್ಟೋ ವರ್ಷ ಓಡಿಸಿ ಹೇಳಿದ್ರೆ ಏನೇ ಆಗಿಲ್ಲ ಅಂತ ಕೇಳಿದರೆ ಆಚಾರ್ಯ ಏನು ಮಾಡಿದರು? ನೀವು ಅರ್ಹತೆ ಇಲ್ಲ ಅಂತ ಹೇಳಿದರು, ನಾನು ಕೊಡು ಮಾಡ್ತೇನೆ ಅಂತ ಹೇಳಿದರು. ಆ ವೇದ ಮಂತ್ರ ಹೇಳಿ ಮಾಡಬೇಕು, ಹೇಳದೆ ಮಾಡಬೇಕು ಆಚಾರ್ಯ? ಈಗ ಹೇಳಿದವರು ಏನೋ ಮ್ಯಾಜಿಕ್ ಮಾಡಿದ್ರಿ ಅಂತಾನೆ. ನನಗೆ ಬೇಕಾದ್ದೇನೆ ಈಗ ಈ ವೇದ ಮಂತ್ರದಿಂದ ಆಗುತ್ತೆ ಅಂತ ಹೇಳಬೇಕು. ಸೊ ವೇದ ಮಂತ್ರ ಆಚಾರ ಹೇಳಲೇಬೇಕು. ಆಗ ಅವನೇನು ಮಾಡಬೇಕು? ಅವನ ಕಿವಿ ಬೀಳಲೇಬೇಕು. ಆ ದೋಷನ ದೋಷ ಅಲ್ಲ ಮತ್ತೆ, ಅದು ಉಪದೇಶ ಅಲ್ಲ. ಅದು ಉಪದೇಶ ಮಾಡಬಾರ್ದು ಅಂತ ಹೇಳಿದ್ದಾರೆ ಹೊರತು ಕಿವಿ ಬೀಳಿಸಬಾರ್ದು ಅಲ್ಲ. ಅವನಾಗಿ ಕೇಳಿಸ್ಕೊಂಡು ಅವನು ತಪ್ಪದು ತೋರಿಸಿ ಅವಾಗ ಒಪ್ಕೊಂಡ. ಇಲ್ಲ, ಹೋಗಿ ಮನಸ್ಸಲ್ಲಿ ಹೇಳ್ಕೊಂಡ್ಬಿಟ್ಟಿದ್ರೆ ಏನೋ ಮಾಡಿದ್ರಿ. ನಾನು ಕೇಳಿದ್ರು ಈ ವಿಷಯ, ನೀವು ಕೇಳಿದ್ರೆ ಯಾವ ವಿಷಯ ಅಂದರೆ ಏನರ್ಥ? ಹಾಗಾಗಬಾರದು. ಅದೆಲ್ಲ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿದ್ರೆ ಉತ್ತರ ಗೊತ್ತಾಗುತ್ತೆ. ಅಕಾರ ಸರ್ವಾವಾಗಿತಿ ಭೇ ಪದ ಎದೆ ಯದುಚ್ಚೈ ರುಚ್ಚಾರಣಂ ಯತ್ತಸ್ಯ ಸ್ಥೂಲ ಸೂಕ್ಷ್ಮಾತ್ಮಕ ಸರ್ವ ಶರೀರ ಭಾಭಿಮಾನಿನೀ. ಮಹಾಲಕ್ಷ್ಮಿ ದೇವಿ, ಇವರು ಸರಸ್ವತಿ ಭಾರತೀಯರು, ಎಲ್ಲ ಸರ್ವ ಶರೀರಗಳು ಮುಖ್ಯಾಭಿಮಾನಿಗಳು. ಪ್ರಾಣದೇವರು ಇನ್ನೂ ದೊಡ್ಡವರು. ಯದು ಉಪಾಂಶು ಇತ್ಯತ್ರ ಜ್ಞಾಪಕ ಮುಚ್ಚತೆ ತಸ್ಮಾದಿತಿ. ಅದಕ್ಕೇನೆ ತಸ್ಮಾತ್, ಆದ್ದರಿಂದ ಉಪಾಂಶ ಅಭಿಮಾನಿ. ಇವತ್ತು ನಮ್ಮ ವಾಕ್ಯಾರ್ಥಗಳಾಗಲಿ ವಾಕ್ಯ ಯಾತಕ್ಕೆ ಜನ ಕನ್ವಿನ್ಸ್ ಆಗೋದಿಲ್ಲ ಅಂದರೆ ಬರೀ ಊಹಾಪೋಹಗಳು. ಊಹಾಪೋಹಗಳಿಂದ ಉತ್ತರ ಹೋದ್ರೆ ಸುಮ್ಮನೆ ಕೂತ್ಬಿಡ್ಬೇಕು ಹೊರತು ಏನು ಮಾಡಬಾರ್ದು? ಊಹಾಪೋಹ ಮಾಡಬಾರ್ದು, ತಪ್ಪದು. ಅದು ಅದರಿಂದ ಎಲ್ಲ ದಾರಿ ತಪ್ಪಿಬಿಡುತ್ತೆ. ನೂರಕ್ಕೆ ನೂರು ವಾಕ್ಯಾರ್ಥಗಳ ಯಾತಕ್ಕೆ ಫೇಲ್ ಆಗುತ್ತೆ ಅಂದರೆ ಬರೀ ಬುದ್ಧಿ ತಕ್ಕಂತೆ ಕೂಗ್ತಿರೋದು ಸರಿ ಸರಿಯಲ್ಲ. ಆಧಾರ ಕೊಟ್ಟು ಹೇಳಿದ್ರೆ ಮಾತಾಡೋಕ್ಕೆ ಬರೋದಿಲ್ಲ, ನಿಂತು ಹೋಗ್ಬಿಡುತ್ತೆ. ತಸ್ಮಾತ್ ತದ ಉಪಾಂಶ ಉಚ್ಚಾರಣ ತಿರ ಇವ ತಿರೋಭೂತ ವಿವಾ. ಹೇಗಿರಬೇಕು ಅಂದರೆ ಯಾರಿಗೆ ಕೇಳಿಸಲೇಬಾರದು. ತಿರೋಭೂತ ಅಶರೀರಾಭಿಮತತ್ವೇ ಅಶರ ವಾಯುದೇವರು ಕಣ್ಣಿಗೆ ಕಾಣದೇ ಇರೋರು. ಗೊತ್ತಾಯ್ತಾ? ಕಣ್ಣಿಗೆ ಕಾಣದೇ ಇರೋರು ನಮಗೆ ಗಟ್ಟಿಯಾಗಿ ಹೇಳದೇ ಇರೋದಕ್ಕೆ ಅಭಿಮಾನಿಗಳಾಗಿರೋದ್ರಿಂದ. ಗೊತ್ತಾಯ್ತಾ? ಉಪಾಂಶವ್ರತ ಇನ್ನೊಬ್ಬರಿಗೆ ಕೇಳಿಸ್ದಂತೆ ಹೇಳ್ತಕ್ಕಂಥ ಜಪಕ್ಕೆ ಭಾರಿ ಮಹತ್ವ ಇದೆ. ತಿರೋಭೂತತ್ವಂ ಕುತ ಇತ್ಯತ ಉಕ್ತಂ ತಿರ ಇವ ಹಿ ಅಶರೀರಮಿತಿ. ಅಶರೀರಂ ಅಪ್ರತ್ಯಕ್ಷಮಿವ ಇತ್ಯರ್ಥ. ವಾಯುದೇವರು ಅಪ್ರತ್ಯಕ್ಷ, ನಾ ಹೇಳೋ ಮಾತುಗಳು ಅಪ್ರತ್ಯಕ್ಷವಾಗಿರ್ಬೇಕು ಜಪಕಾಲಕ್ಕೆ. ಕಿಂ ಅಶರೀರಮಿತ್ಯತ ಉಕ್ತಂ ಅಶರೀರೋಹ ಇತಿ. ಯಾತಕ್ಕೆ ಸ್ವಾಯುದೇವರು ಇರೋದೇ ಹಾಗೆ. ಯದು ಉಚ್ಚೈಹಿ ತರೀರಮಿತ್ಯತ್ರ ಜ್ಞಾಪಕ ಮುಚ್ಚತೆ ಅಥೇತಿ. ಯತ್ ಯಸ್ಮಾತ್ ಉಚ್ಚೈಹಿ ಉಚ್ಚಾರಣಸ್ಯ ಶರೀರಂ ಭಾರತ್ಯಭಿಮಾನಿನಿ ತಸ್ಮಾದೇವ ತದುಚ್ಚೈಹಿ ಉಚ್ಚಾರಣಮಾವಿಹಿ ಸ್ಪಷ್ಟಂ ಜ್ಞಾಯತೆ. ಶರೀರಾಭಿಮಾನಿ ಭಾರತೀದೇವಿ ಆದ್ದರಿಂದ ಉಚ್ಚಾರಣೆ ಗಟ್ಟಿಯಾಗಿ ಮಾಡಿದಾಗ ಎಲ್ರಿಗೂ ಸ್ಪಷ್ಟ ಕೇಳಿಸುತ್ತೆ. ಭಾರತ್ಯಭಿಮತತ್ವ ಮಾತ್ರೇಣ ಕಥಂ ಆವಿರ್ಭೂತತ್ವಮಿತ್ಯಥ ಉಕ್ತಂ ಆವಿರ್ಹಿ ಇದೆ. ಶರೀರಾಭಿಮಾನಿನಿ ಭಾರತಿ ಪ್ರಾಣ ಅಪೇಕ್ಷೆಯ ಆವಿಹಿ ಆವಿರ್ಭೂತ ಅವ್ಯಕ್ತ ಖಲು. ಪ್ರಾಣದೇವರು ಅವ್ಯಕ್ತ, ಇವರು ಅವ್ಯಕ್ತನೇ, ಆದರೆ ಪ್ರಾಣದೇವರ ಅಪೇಕ್ಷೆ ಹೆಚ್ಚು ವ್ಯಕ್ತರಾಗೋದು ಯಾರು ಅಂದರೆ ಭಾರತೀ ದೇವಿ. ಶರೀರ ಕಾಣಿಸುತ್ತೆ, ಒಳಗೆ ಜೀವ ಕಾಣಿಸೋದಿಲ್ವಲ್ಲ, ಹಾಗೆ ಇವರು ಶರೀರಾಭಿಮಾನಿನಿ ಆದ್ದರಿಂದ ವ್ಯಕ್ತರು. ವಾಯುದೇವರು ಪ್ರಾಣಾಭಿಮಾನಿ ಆದ್ದರಿಂದ ಅವ್ಯಕ್ತ. ಅವ್ಯಕ್ತ ಸ್ವಭಾವಂ, ನೀವು ಫೋನ್ ಕಾಣಿಸುತ್ತೆ ಅದು ಡೆಡ್ ಲೈವ್ ಅಂತ ಹೇಗೆ ಗೊತ್ತಾಗಬೇಕು? ಕಿವಿ ಇಟ್ಕೊಂಡು ಗೊತ್ತಾಗುತ್ತೆ, ಕಣ್ಣಿಗೆ ಕಾದು ಕಣ್ಣಿಗೆ ಕಾಣಿಸೋದಿಲ್ಲ. ಡೆಡ್ ಲೈವ್ ಅಂತ ಗೊತ್ತಾಗಬೇಕಾದ್ರೆ ಏನು ಎರಡು ಭಾಗ ಇದೆ ಫೋನಲ್ಲಿ, ಬಾಹ್ಯ ಆಕಾರ ಹೊಂದಿದೆ, ಒಳಗಿನ ಅದು ಲೈಫ್ ಬೇರೆ ಇದೆ. ಆ ಲೈಫ್ ಗೊತ್ತಾಗಬೇಕಾದ್ರೆ ಏನು ಬೇಕು? ಅದೇ ರೀತಿ ಒಂದು ಪದಾರ್ಥ ಇದೆ, ರುಚಿ ಇದೆ, ಪದಾರ್ಥ ಕಣ್ಣಿಗೆ ಕಾಣ, ರುಚಿ ಯಾವುದು ಗೊತ್ತಾಗಬೇಕು? ನಾಲಿಗೆ ಗೊತ್ತಾಗ. ಆ ರೀತಿಯಲ್ಲಿ ಕಣ್ಣಿಗೆ ಕಾಣೋದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಪರಿಮಳವೋ ಸುಮಧೋ ಅಡುಗೆ ಅಂತ ಹೇಳಿಲ್ಲ, ಅದು ಅರ್ಥ ಮಾಡಿಕೊಂಡ್ರೆ ಇವರಲ್ಲಿ ಈ ಸೂಕ್ಷ್ಮತೆ ಅಲ್ಲಿದೆ. ತದವ್ಯಕ್ತ ಮಾಹ ಹಿ, ದೇವರಂತೂ ಭಾರಿ ಅವ್ಯಕ್ತ. ಅವ್ಯಕ್ತ ಸ್ವಭಾವಂ ಸ್ವಾತಂತ್ರ್ಯೇಣ ಬ್ರಹ್ಮ ತದವ್ಯಕ್ತ ಮಾಹ ಹಿ ಇತಿ ಭಗವದ್ವಚನಂ. ಭಗವದ್ವಚನ ಬ್ರಹ್ಮಸೂತ್ರ ಹೇಳ್ತಾ ಇದೆ, ಪರಮಾತ್ಮ ಸ್ವಭಾವತ ಅವ್ಯಕ್ತ. ಅವ್ಯಕ್ತನಾದ ಪರಮಾತ್ಮನ ಆರಾಧನೆಗೆ ಮಾಡ್ತಕ್ಕಂಥ ಜಪಗಳು ಕೂಡ ಅವ್ಯಕ್ತವಾಗೇ ಇರಬೇಕು ಅಂತ ಹೇಳಿದ್ರು. ಶ್ರೀರಪಿ ಅವ್ಯಕ್ತ ಸ್ವಭಾವ, ಮಹಾಲಕ್ಷ್ಮಿ ಅವ್ಯಕ್ತರೇ, ಅವ್ಯಕ್ತ ತತ್ವಾಭಿಮಾನಿನಿಯಾದ್ದರಿಂದ ಅವರು ಅವ್ಯಕ್ತಾರೆ. ತದುಕ್ತಂ ಗೀತಾ ತಾತ್ಪರ್ಯೇ ಸೂಕ್ಷ್ಮತ್ವಾತ್, ಆಮೇಲೆ ಅವಿತರ್ಕ್ಯತ್ವಾತ್, ಗುಣಬಾಹುಲ್ಯತಸ್ತಥಾ ಅನಿರ್ದೇಶ್ಯೌ ತಥಾ ಅವ್ಯಕ್ತೌ ಅಚಿಂತ್ಯೌ ಶ್ರೀಶ್ಚ ಮಾಧವ. ಶ್ರೀ ಮಹಾಲಕ್ಷ್ಮಿ, ಮಾಧವ, ನಾರಾಯಣ ಇಬ್ಬರು ಏನಾಗಿದ್ದಾರೆ? ಅವ್ಯಕ್ತರಾಗಿದ್ದಾರೆ. ಏನೇನಾಗಿ? ಸೂಕ್ಷ್ಮತ್ವಾತ್, ಸೂಕ್ಷ್ಮವಾಗಿರೋದ್ರಿಂದ. ಆಮೇಲೆ ಅವಿತರ್ಕ್ಯತ್ವಾತ್, ಚರ್ಕಕ್ಕೂ ವಿಚಾರಕ್ಕೂ ಎಟಕದೇ ಇರೋದ್ರಿಂದ. ಗುಣ ಬಾಹುಲ್ಯ ತಸ್ತಥ, ತುಂಬ ಗುಣಗಳಿರೋದ್ರಿಂದ, ತುಂಬ ಗುಣಗಳಿರೋದ್ರಿಂದ, ಮೂರು ಕಾರಣಗಳು. ಅನಿರ್ದೇಶ್ಯವು, ಅವ್ರನ್ನ ಪೂರ್ಣವಾಗಿ ಹೇಳೋದಕ್ಕೆ ಯಾರಿಗೂ ಆಗೋದಿಲ್ಲ. ತಥಾ ಅವ್ಯಕ್ತವು, ಅವ್ಯಕ್ತರಾಗಿದ್ದಾರೆ, ಅಚಿಂತ್ಯರಾಗಿದ್ದಾರೆ. ಯಾರೋ ಇವರಿಬ್ರು, ಶ್ರೀಶ್ಚ ಮಾಧವ, ಲಕ್ಷ್ಮೀನಾರಾಯಣರ ಮಹಿಮೆ ಅದು. ಅವರು ಸೂಕ್ಷ್ಮರಾಗಿದ್ದಾರೆ, ಅವಿತರ್ಕ್ಯರಾಗಿದ್ದಾರೆ, ಗುಣ ಬಾಹುಲ್ಯ ಹೊಂದಿದ್ದಾರೆ, ಅನಿರ್ದೇಶ್ಯರಾಗಿದ್ದಾರೆ, ಅವ್ಯಕ್ತರಾಗಿದ್ದಾರೆ, ಅಚಿಂತ್ಯರಾಗಿದ್ದಾರೆ. ಇವರಿಬ್ಬರಿಗೂ ಕಾಮನ್ ಆಗಿರ್ತಕ್ಕಂಥ ಗುಣಗಳು. ಆದರೆ ಮಹಾಲಕ್ಷ್ಮಿಗೂ ಅಚಿಂತ್ಯರೇ ಪರಮಾತ್ಮ ಇದ್ದಾರೆ. ಮತ್ತೆ ಎಲ್ಲರಿಗೂ ಇವರು ಹೀಗಿದ್ದರೆ, ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣರು ಕಂಪೇರ್ ಮಾಡಿಬಿಟ್ರೆ ನಾರಾಯಣ ಅವರಿಗೂ ಅವ್ಯಕ್ತರಾಗಿಬಿಡ್ತಾನೆ ಪೂರ್ತಿಯಾಗಿ. ಹೌದು, ಗುಣತಃ ಎಲ್ಲದರಲ್ಲೂ ನಿಯಾಂಸ್ತು ವಿಶೇಷ. ಶ್ರೀಹಿ ಪರತಂತ್ರತ್ವ ಭಗವದ್ ಇಂದ್ರಿಯಾಭಿವ್ಯಕ್ತಾನ ತು ಈಶ್ವರವತ್ ಶ್ವೇತರ ಸಮಸ್ತ ಇಂದ್ರಿಯ ಗೋಚರ ಅತ್ವಲಕ್ಷಣ ಮುಖ್ಯ ಅವ್ಯಕ್ತವತ್ ಅವ್ಯಕ್ತತ್ವ ಯುತ. ಅದನ್ನೇ ಬರೆದಿದ್ದವು. ಮುಖ್ಯ ಅವ್ಯಕ್ತತ್ವ ಮಹಾಲಕ್ಷ್ಮಿಗಿಲ್ಲ, ಮುಖ್ಯ ಅವ್ಯಕ್ತತ್ವ ನಾರಾಯಣರಿಗೆ. ಯಾಕೆ? ಅವ್ಯಕ್ತಾಭಿಮಾನಿಯಾದ ಮಹಾಲಕ್ಷ್ಮಿಗೆ ಅವ್ಯಕ್ತನಾದವನು ನಾರಾಯಣ. ಪ್ರಾಣಸ್ತು ಸ್ವಾವರ ಇಂದ್ರಿಯ ಅಗೋಚರೂಪಿ ರಮಾತಃ ಆಧಿಕ್ಯೇನ ಸ್ವಸಮ ಬ್ರಹ್ಮ ಇಂದ್ರಿಯ ಗೋಚರತ್ವಾತ್ ಅವ್ಯಕ್ತಮಿವ ನತು ಅವ್ಯಕ್ತ ಸ್ವಭಾವ. ಬ್ರಹ್ಮವಾಯುಗಳು ಎಲ್ಲರಿಗೂ ಅವ್ಯಕ್ತರಾಗಿದ್ದರು ಕೂಡ ಲಕ್ಷ್ಮೀನಾರಾಯಣರಿಗೆ ಅವ್ಯಕ್ತ ಅಲ್ಲ ಅವರು. ಗೊತ್ತಾ, ಲಕ್ಷ್ಮೀನಾರಾಯಣರು ಏನಾಗಿದ್ದಾರೆ? ಅವ್ಯಕ್ತ. ಕೆಳಗೋರು ಆಫೀಸರ್ ನೋಡೋಕ್ಕೆ ಭಾರಿ ಸಾಧ್ಯ ಕಷ್ಟ. ಮೇಲೆ ಆಫೀಸರ್ಗಳು ತಕ್ಷಣ ಅವ್ರಿಗೆ ಬರ್ತಾರೆ. ಮೇಲೆ ಆಫೀಸರ್ ಬಂದ ತಕ್ಷಣ ಏನಾಗುತ್ತೆ ಅಲ್ಲಿಗೆ? ಇದ್ಕೊಂಡು ಓಡ್ಕೋತು, ತಾನೇ ಬರ್ತಾನೆ, ಬಂದ ತಕ್ಷಣ ಎದ್ದು ನಿಂತ್ಕೊತಾನೆ. ಅಂದರೆ ಅವ್ಯಕ್ತರಾಗಿ ವಾಯುದೇವರು ನಮಗೆಲ್ಲ ಅವ್ಯಕ್ತರೇ ಹೊರತು ಲಕ್ಷ್ಮೀನಾರಾಯಣರಿಗೇನಲ್ಲ, ಅವ್ಯಕ್ತರಲ್ಲ. ಲಕ್ಷ್ಮೀದೇವಿ ವಾಯುದೇವರಿಗೆ ಅವ್ಯಕ್ತರಾದರೂ ನಾರಾಯಣಿಗೆ ಅವ್ಯಕ್ತರಲ್ಲ. ನಾರಾಯಣ ಮಾತ್ರ ಎಲ್ಲರಿಗೂ ಅವ್ಯಕ್ತ, ತನಗೂ ಅವ್ಯಕ್ತನಲ್ಲ. ಮತ್ತೆ ತನಗೇನಾಗಿದ್ದಾನೆ? ಪೂರ್ಣ ವ್ಯಕ್ತ. ತಾನು ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ತನಗೆ ಅವ್ಯಕ್ತನಾಗಿಬಿಟ್ರೆ ಅಜ್ಞಾನಿ ಆಗಿಬಿಡ್ತಿದ್ದ ದೇವರು. ಗೊತ್ತಾಯ್ತಾ? ದೇವರು ಅಜ್ಞಾನಿಯಾಗಿ ಹೋಗ್ತಿದ್ದ. ತನ್ನ ಬಗ್ಗೆ ತನಗೇ ಗೊತ್ತಿಲ್ಲ, ನಮ್ಗೇನು ಹೇಳ್ತಾನೆ ಅಂತೇಳಿ. ಏನ ಏನಾಗ್ತಾನೆ? ಯಾರಿಗೆ 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 ವ್ಯಕ್ತ ಆಗ್ತಾರೆ? ಅದು ಅದು ಏನಾಯ್ತು? ವ್ಯಕ್ತ ಎಂಥ ವ್ಯಕ್ತಿ ಅದು? ಯುಕ್ತಿಯಿಂದ ಬರೋದಷ್ಟೆ, ಪ್ರತ್ಯಕ್ಷದಿಂದ ಅಲ್ಲ. ನೀವು ಹೊಗೆ ನೋಡಿ ಬೆಂಕಿ ಅಂತ ತಿಳ್ಕೊಂಡ್ರಿ, ಬೆಂಕಿ ಕಾಣಿಸ್ತೀವಿ ನಿಮಗೆ. ಯಾವ ರೀತಿ ಕಾಣಿಸ್ತೀವೋ? ಹೊಗೆ ಮೂಲಕ ಹೊರತು ಡೈರೆಕ್ಟ್ ಅಲ್ಲ. ಬೆಂಕಿನೇ ಕಂಡ್ಮೇಲೆ ಹೊಗೆಯಿಂದ ಅಂತ ಹೇಳೋ ಕಾರಣನೇ ಇಲ್ಲ. ಬೆಂಕಿ ಕಂಡ್ಮೇಲೆ ಹೊಗೆಯಿಂದ ಅಂತ ಹೇಳಬಾರ್ದು. ಎಲ್ಲಿವರೆಗೂ ಬೆಂಕಿ ಕಾಣೋದಿಲ್ಲೋ ಅದಕ್ಕೆ ಆಧಾರ ಯಾವುದು? ಹೊಗೆ ಅಷ್ಟೇ. ಸೊ ಉಸಿರಾಟ ಅನ್ನೋದು ನಿಮ್ಗೆ ಆಧಾರ ಐತೆ ಹೊರತು ಅದೇ ವಾಯು ಅಲ್ಲ. ಉಸಿರಾಟವೇ ವಾಯು ಅಲ್ಲ, ಉಸಿರಾಟದಿಂದ ವಾಯುದೇವರು ಇದ್ದಾರೆ ಅಂತ ಗೊತ್ತಾಗುತ್ತೆ ಅಷ್ಟೆ. ಉಸಿರಾಟ ಬೇರೆ, ವಾಯುದೇವರು ಬೇರೆ. ಗೊತ್ತಾಯ್ತಾ? ಯಾಂಸ್ತು ವಿಶೇಷ ಭಾರತೀತು ಜೀವೇಶ್ವಪಿ ಬ್ರಹ್ಮ ವಾಯು ಸರಸ್ವತ್ಯಾಖ್ಯ ತ್ರೀ ಇಂದ್ರಿಯ ಗೋಚರತ್ವಾತ್ ಇವರಿಗೆ ಮಾತ್ರ ಕಾಣಿಸ್ತಾರೆ, ಬ್ರಹ್ಮವಾಯು ಸರಸ್ವತಿಯರು ಮಾತ್ರ ಭಾರತೀಯ ದೇವಿ ಕಾಣಿಸ್ತಾರೆ, ಉಳಿದವರಿಗೆ ಕಾಣೋದಿಲ್ಲ. ರುದ್ರಾದಿ ದೇವತೆಗಳು ಪೂರ್ತಿ ವ್ಯಕ್ತರಾಗೋದಿಲ್ಲ. ಅವರು ಪ್ರಾಣವನ್ ಮುಖ್ಯ ಅವ್ಯಕ್ತತ್ವ ಭಾವಾತ್ ಆವಿರ್ಹಿ ಇತ್ಯುಕ್ತೇತಿ ಭಾವ, ಅದಕ್ಕೆ ಅವರಿಗೆ ಆವಿಹಿ ಅಂತ ಈ ರೀತಿ ಅರ್ಥ ಹೇಳಿದರು ಅಂತ ಹೇಳಿದರು. ಅದಿಷ್ಟು ಷಷ್ಠ ಖಂಡ, ಅದಕ್ಕೆ ಅರ್ಥ ಆಯಿತು. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತದ್ಯಶಃ ಸ ಇಂದ್ರ ಸ ಭೂತಾನಾಮಧಿಪತಿ ಸ ಯಃ ಏವಂ ಏತದಿಂದ್ರಂ ಭೂತಾನಾಮಧಿಪತಿಂ ವೇದ ವಿಸ್ರಸಾಃ ಏವಂ ಅಸ್ಮಾತ್ ಲೋಕಾತ್ ಪ್ರೈತೀತಿಹ ಸ್ಮಾಹ ಮಹಿದಾಸ ಐತರೇಯಃ. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತದ್ಯಶಃ ಸ ಇಂದ್ರ ಸ ಭೂತಾನಾಮಧಿಪತಿ ಸಹ ಯಃ ಏವಂ ಏತಮಿಂದ್ರಂ ಭೂತಾನಾಮಧಿಪತಿಂ ವೇದ ವಿಸ್ರಸಾಃ ಏವ ಅಸ್ಮಾಲ್ಲೋಕಾತ್ ಪ್ರೈತೀತಿಹ ಸ್ಮಾಹ ಮಹಿದಾಸ ಐತರೇಯಃ. ವಿದ್ಯಾಂತರೋಪದೇಶಾರ್ಥಂ ತದ್ವಾ ಇದಂ ಬೃಹತಿ ಸಹಸ್ರಂ ಇತಿ ಪುನಃ ಪುನಃ ಪರಾಮರ್ಶ. ಪ್ರತಿ ಸತ್ಯ ತದ್ವಾ ಇದಂ ಬೃಹತಿ ಸಹಸ್ರಂ ಅಂತ ಹೇಳಬೇಕಾದ್ರೆ ಇನ್ನೊಂದು ಆ್ಯಂಗಲಿಂದ ಮಹಿಮೆ ಹೇಳೋಕ್ಕೆ ಶುರು ಮಾಡ್ತಾನೆ, ಬೇರೆ ಅನೇಕ ರೀತಿಯಲ್ಲಿ ಹೇಳಕ್ಕೆ ಬರ್ತಾರೆ. ಅದು ಏನರ್ಥ ಹೇಳಿದರು, ವಿಷ್ಣು ಸಹಸ್ರನಾಮದ ಅರ್ಥವಾಗಿದೆ, ಪರಮಾತ್ಮನ ಅನ್ನವಾಗಿದೆ, ವಾಯುದೇವರ ವಿಮಾನಿ ದೇವತೆಗಳಾಗಿದ್ದಾರೆ, ಒಂದೊಂದೇ ಹೇಳ್ತಾ ಬಂದರು. ಈಗ ಆಕಾರದ ವ್ಯಾಖ್ಯಾನವಾಗಿದೆ, ಹೊಸ ಹೊಸ ಮಹಿಮೆ ಹೇಳ್ತಾ ಹೋಗಿ ಇಲ್ಲೊಂದು ಇನ್ನೊಂದು ಹೇಳ್ತಾರೆ. ಈಗ ಇದ ಪುನಃ ಪುನಃ ಪರಾಮರ್ಶ. ತದಿದಂ ಬೃಹತಿ ಸಹಸ್ರಂ ತದ್ಯಶಃ ತಸ್ಯ ನಾರಾಯಣಸ್ಯ ಯಶಃ. ನಾರಾಯಣನ ಮಹಿಮೆಯನ್ನು ಬೃಹತಿ ಸಹಸ್ರ ವಿಶೇಷವಾಗಿ ಹೇಳ್ತಾ ಇದೆ. ಯಸ್ಯ ನಾರಾಯಣಸ್ಯ ಏತದ್ಯಶಃ, ಒಂದು ರೋಡ್ ಇರುತ್ತೆ, ಇದು ಹೋಗಿ ಮುಂದೆ ಜಾಯಿನ್ ಆಗುತ್ತೆ, ಅದು ಸ್ಟ್ರೈಟ್ ಹೋಗುತ್ತೆ ಅಂತ ಹೇಳ್ತಾರೆ. ಇದು ಮುಂದೆ ಜಾಯಿನ್ ಆಗಿ ಸ್ಟ್ರೈಟ್ ಹೋಗುತ್ತೆ. ಬೃಹತಿ ಸಹಸ್ರ ಏನು ಮಾಡುತ್ತೆ? ಸ್ಟ್ರೈಟಾಗಿ ದೇವ್ರನ್ನ ಹೇಳುತ್ತೆ. ಅದಕ್ಕೋಸ್ಕರ ಅದು ಭಾರಿ ಮಹತ್ವ ಇದೆ. ಗೊತ್ತಾಯ್ತಾ? ಮೇನ್ ರೋಡ್ ಬೇರೆ, ಕ್ರಾಸ್ ರೋಡ್ ಬೇರೆ, ಅದು ಹೈವೇ ಬೇರೆ, ಅದು ಸ್ಟೇಟ್ ಹೈವೇ ಬೇರೆ, ನ್ಯಾಷನಲ್ ಹೈವೇ ಬೇರೆ. ಅದರಲ್ಲಿ ಯಾವ ರೀತಿ ಇರುತ್ತೋ ಇದೇ ಹೋಗಿಬಿಟ್ಟು ಸೀದಾ ಅಲ್ಲಿಗೆ ಮುಟ್ಟಬೇಕು. ಎಸ್ ಆ ಏನು ಎಲ್ಲಿದೆ? ಯಶ ಆದರೆ ಕೀರ್ತಿ, ಯಶಸ್ಸು. ಹಿಂದೆ ಹೇಳಿದ್ರಾಗಲೇ ಕೀರ್ತಿ ಅಂದ್ರೆ ಎದುರಿಗೆ ಹೊಳಿದ್ರೆ ಕೀರ್ತಿ, ಎದುರಿಗೆ ಇಲ್ದಾಗಲೂ ಹೊಗಳಿದ್ರೆ ಏನದು ಯಶಸ್ಸು. ಎದುರಿಗೆ ಇಲ್ದಾಗಲೂ ಹೊಳಿ, ಎದುರಿಗಿಂತ ಹೊಳ್ಳಬೇಕು ತಿರುವ ಇಲ್ಲ. ಆದರೆ ಡೌಟ್ ಬರುತ್ತೆ, ಎದುರಿಗೆ ಹೊಗಳಿದಾಗ ಸತ್ಯ ಇರಬಹುದು, ಸುಳ್ಳು ಇರಬಹುದು. ಗೊತ್ತಾಯ್ತು? ಆದ್ರೆ ಎದುರಿಗೆ ಇಲ್ದಾಗ ಹೊಗಳಿದ್ರೆ ಏನಾಗಿರುತ್ತೆ? ಅದು ಸತ್ಯ ಆಗಿರಲಿಬೇಕು. ಎದುರಿಗಿಂತ ಒಂದು ಪರ್ಪಸ್ ಇರಬಹುದು, ಪ್ಲೀಸ್ ಮಾಡಬೇಕು ಅಂತೇಳಿ. ಬೇರೆ ಹೊತ್ತಿನಲ್ಲಿ ಇರೋದಿಲ್ಲ. ಎರಡು ಇದು ಬಿಟ್ಟರೆ ಭಾರಿ ಶ್ರೇಷ್ಠ. ಮುಖಸ್ತುತಿ ಅಂತಾರಲ್ಲ ಹಾಗೆ, ಮುಖಸ್ತುತಿ ಅಂದ್ರೇನು? ಎದುರುಗಡೆ ಮಾತ್ರ, ಆಮೇಲೆ ಹೋಗೋದು ಅಯ್ಯೋ ಇವನಂತ ಅಯೋಗ್ಯನೇ ಇಲ್ಲ ಅಂತ ಹೇಳೋದು ನಾನು. ಎದುರಿಗೆ ಮಾತ್ರ ಕೆಲಸ ಆಗೋವರೆಗೂ. ಯಶ ನಾರಾಯಣಸ್ಯ ಏತದ್ಯಶಃ ಸ ಭಗವಾನೇವ ಇಂದ್ರನಾಮ. ಇಲ್ಲೇ ಅಲ್ರಿ ಹೇಳ್ತಿರೋದೆಲ್ಲ ಏನು? ಇಂದ್ರ ಅಂತ ಹೇಳ್ತಿದ್ದಾರೆ ಅಂದರೆ ಇಂದ್ರ ಯಾರು? ನಾರಾಯಣನೇ ಆಗಿರೋದ್ರಿಂದ ಇದು ದೇವರ ಕೀರ್ತಿಯೇ ಆಗಿದೆ. ಸೈಯತ್ ಪ್ರಥಮತಃ ಇಂದ್ರೋಬಭೂವ ಸ್ವೇಚ್ಛೆಯ ಯಜ್ಞನಾಮ. ಹೊಸ ಕಾರಣ ಕೊಟ್ಟರು ಈಗ. ಇಂದ್ರ ಶಬ್ದಕ್ಕೆ ಅರ್ಥ ಹೇಳ್ತಾ ಏನು ಹೇಳಿದರು? ಇಂದ್ರ ಶಬ್ದಕ್ಕೆ ಈ ಇಂದ್ರ ಮುಖ್ಯ ಅರ್ಥ ಅಲ್ಲ, ಇದು ಪರಮೈಶ್ವರ್ಯೇ. ಪರಮೇಶ್ವರ್ಯ ಇದ್ದವನು ಇಂದ್ರ, ದೇವರು ಪರಮೇಶ್ವರ್ಯ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿ ಅಧಿಪತಿ ಆದ್ದರಿಂದ ಮುಖ್ಯ ಇಂದ್ರ ಯಾರು? ನಾರಾಯಣ ಅಂತ ಹೇಳಿದರು. ಇನ್ನೊಂದು ಕಾರಣ ಕೊಡ್ತಾರೆ. ಸಹಿ ಯತ್ತಿ ಪ್ರಥಮತಃ ಇಂದ್ರೋಬಭೂವ ಸ್ವೇಚ್ಛೆಯ ಯಜ್ಞನಾಮ. ಯಜ್ಞನಾಮಕ್ಕೆ ಇಂದ್ರನಾಗೆ ಪರಮಾತ್ಮ ಇದ್ದಾನೆ. ಆದ್ದರಿಂದ ಇಂದ್ರ ಪದವಿಯಲ್ಲಿದ್ದ ಇದ್ರೆ ಇಂದ್ರ, ಇವರು ಪರಮಾತ್ಮ ಎರಡೂ ಆಗಿಬಿಟ್ಟಿದ್ದಾರೆ. ಪರಮೇಶ್ವರ್ಯುಕ್ತನಾಗೂ ಇಂದ್ರ, ಇಂದ್ರ ಪದವಿಯಲ್ಲಿದ್ದೂ ಇಂದ್ರ. ಯಜ್ಞನಾಮಕ ರೂಪದಲ್ಲಿರೋದ್ರಿಂದ ಯೋಚನೆ ಮಾಡಬೇಕಾದ ಕಾರಣ ಇಲ್ಲ ಅಂತ ಹೇಳಿಬಿಟ್ರು. ತಸ್ಮಾತ್ ತಮೇವ ವೇದ, ಅದಕ್ಕೇನೆ ಪ್ರಿಯವ್ರತ ರಾಜ ಸ್ವಯಂಭೂ ಮನ್ವಂತರದಲ್ಲಿ ಇದ್ದಿದ್ದು. ಇಂದ್ರ ಯಾರು? ಯಜ್ಞ ಆಗ. ಸೊ ಪ್ರಥಮತಃ ಬಭೂವ, ಮೊದಲ ಇಂದ್ರ ಯಾರು ಅಂದರೆ ಯಜ್ಞನಾಮಕ ಪರಮಾತ್ಮನೇ ಆಗಿದ್ದಾನೆ. ತಸ್ಮಾತ್ ತಮೇವ ವೇದಾಹ ಇಂದ್ರ ಶಬ್ದೇನ ವದಂತಿ ಮುಖ್ಯತಃ. ಆದ್ದರಿಂದ ಇಂದ್ರ ಅಂತ ಎಲ್ಲೆಲ್ಲಿ ವೇದಗಳಲ್ಲಿ, ಸುಮ್ಮನೆ ಇವತ್ತು ವೇದಗಳನ್ನು ಓದಿದರೆ, ಸಿಕ್ಕಿರಷ್ಟು ವೇದಗಳನ್ನು ಓದಿದರೆ, ಋಗ್ವೇದ ಇಟ್ಕೊಂಡ್ರೆ ಅದರಲ್ಲೂ ಕೂಡ ಆಧುನಿಕರೆಲ್ಲ ಬರೀತಾರೆ ಇಂದ್ರನ ಬಗ್ಗೆ ಭಾರಿ ಸೂಕ್ತ ಇರೋದು. ಗೊತ್ತಾಯ್ತಾ? ವಿಷ್ಣು ಬಗ್ಗೆ ಇಲ್ಲ, ಇಂದ್ರನ ಬಗ್ಗೆನೇ ಇರೋದು. ಅದಕ್ಕೆ ಆಧುನಿಕರು ಏನು ಮಾಡಿಬಿಡ್ತಾರೆ, ಇಂದ್ರ ಅಂಬುದು ವೇದಿಕ್ ಗಾಡು, ವಿಷ್ಣು ಪುರಾಣಿಕ್ ಗಾಡು ಅಂತ ಕರೀತಾರೆ. ಪುರಾಣದ ಕಾಲಕ್ಕೆ ವಿಷ್ಣು ಬಂದ, ಮೊದಲು ಇಂದ್ರಗೆ ಮಹತ್ವ ಇತ್ತು ಅಂತ ಹೇಳಿಬಿಡ್ತಾರೆ. ಇದೆಲ್ಲ ಓದಿದ್ರೆ ಗೊತ್ತಾಗತ್ತೆ. ಅದಕ್ಕೆ ಎಲ್ಲಿ ವೇದಗಳಲ್ಲಿ ಇಂದ್ರ ಮಹತ್ವ ಬಂದಿದೆಯೋ, ಯಾರಾತ ಇಂದ್ರ? ನಾರಾಯಣ ಇಂದ್ರ. ಯಜ್ಞನಾಮಕ ಇಂದ್ರನ ಸ್ತೋತ್ರ ಬಂದಿರೋದ ಹೊರತು ಈತನಲ್ಲ. ಆತನ ಹ್ಯಾಗೆ ಮೊದಲೇ ಇಂದ್ರ ಆತನೇ ಮತ್ತೆ ಇಂದ್ರನಾಗಿದ್ದಾನೆ? ಒಮ್ಮೆ ಅಲ್ಲ, ಫಸ್ಟ್ ಇಂದ್ರನೇ ದೇವರಾದ್ದರಿಂದ ನ್ಯಾಚುರಲ್ ಎಲ್ಲಿಗೆ ಹೇಳಬೇಕು ಅದನ್ನೀಗ? ಅಲ್ಲಿಗೆ ಹೋಗು. ಫೌಂಡರ್ ಇದ್ದಾಗ, ಫೌಂಡರ್ ಪ್ರೆಸಿಡೆಂಟ್ ಬೇರೆ, ಪ್ರೆಸಿಡೆಂಟ್ ಬೇರೆ. ಬಂದು ಇಂದ್ರ ಪದವಿಗೆ ಹಾಕಿ ತಾನೇ ಬಂದು ಕೂತಿರೋದ್ರಿಂದ ಇಂದ್ರ ಸೂಕ್ತಗಳು ಹೇಳಿದ ಎಲ್ಲ ಯಾರು ಸೂಕ್ತ ಆಯ್ತವೆಲ್ಲ? ವಿಷ್ಣು ಸೂಕ್ತಾನೆ. ತಸ್ಮಾತ್ ತಮೇವ ವೇದ ಇಂದ್ರ ಶಬ್ದೇನ ವದಂತಿ ಮುಖ್ಯತಃ ಇದು ಪರಮೈಶ್ವರ್ಯ ಇತಿ ಧಾತೋಶ್ಚ. ತಸ್ಯೈವ ಹಿ ಪರಮೈಶ್ವರ್ಯಂ. ದೇವರಿಗಿರೋ ಐಶ್ವರ್ಯ ಯಾರಿಗೂ ಇಲ್ಲ, ಅದರಿಂದಾಗಿನೇ ಮುಖ್ಯತಃ ಇಂದ್ರ ಅಂದರೆ ನಾರಾಯಣನೇ. ಅನ್ಯೇಷಾಂತು ದ್ವಾದಶಾನಾಂ ತೇನ ದತ್ತಮೇವ ಇಂದ್ರತ್ವಂ ನತು ಮುಖ್ಯತಃ. ಉಳಿದು ಇಂದ್ರರಿದ್ದಾರಲ್ಲ ಹನ್ನೆರಡು ಜನ, ಹನ್ನೆರಡು ಜನ ಇಂದ್ರರಿಗೆ ಇಂದ್ರದೇವರು ಪದವಿ ದೇವರು ಕೊಟ್ಟಿದ್ದೇ ಹೊರತು ಸ್ವಯಂ ಇಂದ್ರರಾಗಲಿಲ್ಲ ಅವರು. ಹೌದು, ಆಚಾರ್ಯರಿಗೆ ಅವರು ಇದ್ರ ಪದವಿಯಲ್ಲಿ ಇದ್ರಲ್ಲ ಒಂದ್ಸಲ ಮಂತ್ರಾಚಾರ್ಯರಿಗೆ. ಅದು ಧರ್ಮ ವಿಜ್ಞಾನ ವೈರಾಗ್ಯ ಪರಮೇಶ್ವರ್ಯ ಶಾದಿನ ಆನಂದ ತೀರ್ಥ ಭಗವತ್ಪಾದಾನ್ ಒಂದೇ ನಿರಂತರಂ ಅಂತ ಹೇಳ್ಬಿಟ್ಟಿದ್ದ. ಅವ್ರು ಇಂದ್ರ ಪದವಿಯಲ್ಲಿರೋ ಪರಮೇಶ್ವರ್ಯ ಶಾರಿಗಳು ಅಂತ ಸೂಚನೆ ಮಾಡಿದರು. ಹೌದು, ಅನ್ಯೇಷಾಂತು ದ್ವಾದಶಾನಾಂ ತೇನ ದತ್ತಮೇವ ಇಂದ್ರತ್ವಂ ನತು ಮುಖ್ಯತಃ. ಉಳಿದ ಹನ್ನೆರಡು ಇಂದ್ರರಿಗೆ ಇಂದ್ರ ದೇವರು ಕೊಟ್ಟ ಇಂದ್ರತ್ವನೇ ಹೊರತು ಸ್ವಂತ ಇಂದ್ರತ್ವ ಇಲ್ಲ. ದೇವರು ಸ್ವತಃ ಇಂದ್ರನಾಗಿದ್ದ, ಆದ್ರೆ ಆ ಅರ್ಥದಲ್ಲೂ ಗ್ರೇಟ್. ಈಗ ಇಂದ್ರ ಪದವಿಯನ್ನು ಹೊಂದೋದು ಬೇರೆ, ಇಂದ್ರ ಪದವಿಯನ್ನು ಇನ್ನೊಬ್ಬರಿಗೆ ಕೊಡೋ ಶಕ್ತಿ ಇದೆ ಪರಮಾತ್ಮನಿಗೆ, ಆದ್ರಿಂದ ದೊಡ್ಡವನು. ಯಾರು ಪ್ರಶ್ನೆ ಕೇಳ್ಬೋದು, ಯಾರು ಒಂದು ಒಳ್ಳೆ ಪ್ರಶ್ನೆ ಇದೆ ಅದರೊಳಗೆ, ಏನಂತ ಯೋಚನೆ ಮಾಡಿ ಒಂದು ಪ್ರಶ್ನೆ ಕೇಳೋದಕ್ಕೆ ಬರುತ್ತೆ ಅಲ್ಲ. ಒಂದೊಂದು ಪ್ರಶ್ನೆ ಇದೆ, ನೇರ ಪ್ರಶ್ನೆ ಇದೆ ಒಂದು. ಉಳಿದ ಹನ್ನೆರಡು ಇಂದ್ರರು ಅಂತ ಹೇಳಿಬಿಟ್ರು, ಮನ್ವಂತರದಷ್ಟು 14, ಯಜ್ಞ ಒಬ್ಬ, ಉಳಿದ ಎಷ್ಟು ಜನ ಆಗ್ಬೇಕಾಗ 13 ಆಗ್ಬೇಕು. ಉಳಿದ 13 ಇಂದ್ರ ಆಗ್ಬೇಕು, 12 ಆಗ್ಬೇಕು, 13 ಆಗ್ಬೇಕು, ಮತ್ತೆ 12 ಅಂತ ಹೇಳ್ಬಿಟ್ರಲ್ಲ. ಆ ಇಲ್ಲ, ಈಗಾಗಲೇನೆ ಹಾ ಅಲ್ಲ ಅಲ್ಲ, ಅದೇನು ಹೇಳ್ಬೇಕು ಅದಕ್ಕೆ ಆಚಾರ ಬೇರೆ ಉತ್ತರ ಕೊಟ್ಬಿಟ್ಟಿದ್ದಾರೆ ಅದನ್ನ. ಈ ಪುರಂದರಿಂದ ಎರಡು ಸರ್ತಿ ಇರ್ತಾರೆ ಒಬ್ಬರೇನೆ, ಗೊತ್ತಾಯ್ತಾ? ಪುರಂದರ ಷಷ್ಠ ಉತಾತ್ರ ಸಪ್ತಮ, ಆರನೇದಕ್ಕೂ ಏಳನೇದಕ್ಕೆ ಒಬ್ಬೇ ಇಂದ್ರ, ಆದ್ರಿಂದಾಗೇನೆ 12 ಅಂತ ಹೇಳ್ಬಿಟ್ರು, ಗೊತ್ತಾಯ್ತಾ? ಇಲ್ಲ ಹೋದ್ರೆ ಎಲ್ಲ ತಪ್ಪು ಪ್ರಿಂಟ್ ಆಗಿದೆ, ಅದು ಆಚಾರ್ಯ ಅವಸರದಲ್ಲಿ ಬರೆದು ಬಿಟ್ರೆ ಏನೋ ಅವೆಲ್ಲ ಬರಲ ಕೇಳಬಾರದು. ಅದು ಏನು ಬರೆದಿರ್ತಾರೆ, ಏನಿರುತ್ತದ 100% ಕರೆಕ್ಟ್ ಆಗಿರೋದು. ಅದು ಅದು ಬೇರೆ ಕಡೆ ಹೇಳಿ ಹೇಳಿಲ್ಲ ಆಚಾರ್ಯರು, ತಾತ್ಪರ್ಯದಲ್ಲೇ ಬರೀತಾರೆ, ಒಬ್ಬೇ ಇಂದ್ರ 2 ಎದ್ದಿದ್ದು ಅಂತೇಳಿ. ಆಗ ನಮಗೆ ಉತ್ತರ ಪರಿಹಾರ ಆಗ ಆಚಾರ್ಯ ಬರೆಯೋದೇ ಹಾಗೆ. ಅದು ಯಾರು ಕೆಲಸ ಆದ್ಮೇಲೆ ಕ್ಲಿಯರ್ ಮಾಡಬೇಕಾದ್ದು ಟೀಕಾಚಾರ್ಯರು, ವ್ಯಾಖ್ಯಾನಕಾರರು ಮಾಡಬೇಕಾದ್ರು ಅವ್ರು ಮಾಡ್ತಾರೆ. ದಕ್ಷಪತಿ ಇಂದ್ರ ಅಲ್ಲೇ ಇಲ್ಲ, ಎಂದೆಂದು ಇಂದ್ರ ಪದವಿಯಲ್ಲಿ ಕೂತಿಲ್ಲ ಅಂತ. ಪ್ರಜಾಪತಿ ವಾಯುದೇವರು ಸತ್ಯ ಇತ್ತು, ರೋಚನಾಮಕ ಇಂದ್ರ ಅವರೇ. ಅನ್ಯೇಷಾಂತು ದ್ವಾದಶಾನಾಂ ತೇನ ದತ್ತಮೇವ ಇಂದ್ರತ್ವಂ ನತು ಮುಖ್ಯತಃ ಅಥೋ ವಿಷ್ಣೋವೇವ ಇಂದ್ರ ಶಬ್ದಂ ಪ್ರಯುಂತೆ ಶ್ರುತಿ. ಆದ್ದರಿಂದ ವಿಷ್ಣುವಿನಲ್ಲಿನೇ ಇಂದ್ರಶಬ್ದ ಪ್ರಯೋಗವನ್ನು ಶ್ರುತಿ ಮಾಡಿದೆಯೇ ಹೊರತು ಈ ಇಂದ್ರನಲ್ಲಿ ಮುಖ್ಯವಾಗಿ ಮಾಡಲಿಲ್ಲ. ಮತ್ಸಿ ಸೋಮ ವರುಣಂ ಮತ್ಸಿ ಮಿತ್ರಂ ಮತ್ಸಿ ಇಂದ್ರಾಮಿಂದೋ ಪವಮಾನ ವಿಷ್ಣುಂ, ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ. ಪವಮಾನದಲ್ಲಿ ಹೇಳಬೇಕಾದ್ರೆ ಹೇ ಪವಮಾನ ಅಂತೇಳಿ ವಿಷ್ಣುವನ್ನ ಕರೆದಿರೋದ್ರಿಂದ ಪವಮಾನ ವಿಷ್ಣು, ಇಂದ್ರ ವಿಷ್ಣು, ವರುಣ ವಿಷ್ಣು, ಸೋಮ ವಿಷ್ಣು, ಎಲ್ಲ ವಿಷ್ಣು ಶಬ್ದ ಮಿತ್ರವಾಗಿ ವಿಷ್ಣು ಶಬ್ದ ವಿಷ್ಣು ಸರ್ವಶಬ್ದ ವಾಚ್ಯ ಅಂತ ಅಲ್ಲಿಗಿರಲಿ. ನಾಳೆ ನಾಳೆ ಪಾಠ ಇರೋದಿಲ್ಲ, ಪಾಠ್ಯ ನಾಡಿದ ಗಂಟೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇನೇ ಬ್ರಹ್ಮ ಹೃದಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಗುಣಗಂ ಸತ್ಯಂ ಪರಂ ಧೀಮಹಿ ಸೃಷ್ಟಿ ಸ್ಥಿತ್ಯ